ஜெயதி ஹரேர சிந்தியா சர்வதேவைக வந்தியா பரமகுரு ரபிஷ்டா வாப்திதஸ் சஜ்ஜனானாம் நிகில குணகணாதோ நித்ய நிர்முக்த தோஷா சரசிஜனேனோ சௌ ஸ்ரீபதிர் மானதோனஹ ஜெயத்யஜோ அகண்ட குணோரு மண்டலஹ சதோதிதோ ஜ்ஞானமரீச்சி மாலி சுவக்தஹ ஆர்தோச்ச தமோ நிஹந்தா வியாசாவதாரோ ஹரிராத்ம பஹஸ்கர ஜெயத்யஜோ க்ஷீர சுகாத்ம பிம்பஸ்வைஸ்வர்ய காந்தி பிரதத சதோதித சுபக்த சந்தாப துரிஷ்ட ஹந்தா ராமாவதாரோ ஹரிரீஷ சந்திரமஹ ஜெயத்ய சங்கியோரு பலாம்ப பூரோ குணோச்ச ரத்னாகர ஆத்ம வைபவ சதா சதாத்மஜ்ய நதீபிராப்யா கிருஷ்ணாவதாரோ ஹரிரேக சாகர யஜிதம் தவ பக்தானாம் அஸ்மாக்கம் நிருஹரே ஹரே சதாசு காரியம் காரியஜ்ய பிரளயர்த்தாயித பிரப ஹரிகதாமிருத சார குருகள கருணதிந்திரா பணித்து பேழுவ பரம பகவத் பக்தரிதனாதரதி கேளுவது ஆதரதி கேளுவது. ಇಲ್ಲಿ 24th ಪದ್ಯದಲ್ಲಿ ಕೊನೆಯಲ್ಲಿ ನೀವು ನೋಡಿದ್ರೆ ಅಲ್ಲಿ ಹೇಳ್ತಾರ ಅನ್ಯರನ್ನು ಅಪೇಕ್ಷಿಸದೆ ಗುಣಕಾರುಣ್ಯ ಸಾಗರ. ಸೊ ಯಾರ ಅಪೇಕ್ಷೆನೂ ಅವನಿಗೆ ಇಲ್ಲ, ಬಿಕಾಸ್ ದಟ್ ಇಸ್ ವಾಟ್ ಇಸ್ ದೇವರು, ದೇವರಿಗೆ ಡಿಪೆಂಡೆನ್ಸಿ ಆಫ್ ಎನಿ ಕೈಂಡ್ ಯಾವ ಕೈಂಡು ಇಲ್ಲ. ಸೊ ಗುಣ ಕಾರುಣ್ಯ ಸಾಗರ, ಕಾರುಣ್ಯ ಅವನಿಗೆ ಕರುಣಾ ಅದನ್ನು ನಾವು ನೋಡಿದ್ದೀವಿ. ಕಾರುಣ್ಯ ಸಾಗರ, ಸಾಗರಕ್ಕೆ ಹೋಲಿಸ್ತಾ ಇದ್ದಾರೆ, ಬಿಕಾಸ್ ದಟ್ ಇಸ್ ದ ಬಿಗ್ಗೆಸ್ಟ್ ಒನ್ ಯುನೋ. ಸಾಗರ ಸೃಷ್ಟಿಸುವನು, ಸೃಷ್ಟಿ ಮಾಡ್ತಾನೆ ಅವನು, ಸೃಷ್ಟಿ ಮಾಡೋ ಸೃಷ್ಟಿ ಇದು ನೆಕ್ಸ್ಟ್ ಪದ್ಯಕ್ಕೇನೋ ಕನೆಕ್ಷನ್ ಬರುತ್ತೆ. ಸೃಷ್ಟಿ ಮಾಡುವನು ಅವನೇ ಸೃಷ್ಟಿಕರ್ತ. ಯಾಕೆ ಹೇಳ್ತೀವಿ ತಿರ್ಗಾ ತಿರ್ಗಾ ಅಂದ್ರೆ ಈ ಒಂದು ಕ್ವಾಲಿಟಿ ದೇವರು ಅಂದ್ರೆ ಅಸಾಧಾರಣವಾಗಿ ಎಲ್ಲಿನೂ ಕಾಣದೇ ಇರುವಂತ ಲಕ್ಷಣ ಇರಬೇಕು. ಸೊ ಅದಕ್ಕೆ ಸೃಷ್ಟಿ ಹೇಳ್ತಾರೆ, ಸೃಷ್ಟಿಸುವನು ಅಂತ ಹೇಳೋ ಮೂಲಕ. ಇನ್ನೊಂದು ನಮ್ಗೆ ಸೃಷ್ಟಿ ಮಾಡ್ತಾನೆ ಅಂದ್ರೆ ಈ ದೇಹವನ್ನ ಸೃಷ್ಟಿ ಮಾಡ್ತಾನೆ ಅಂದ್ರೆ ಏನು, ಜೀವನ ಸೃಷ್ಟಿ ಮಾಡ ದೇಹ ಸಂಬಂಧ ಕೊಡ್ತಾನೆ. ಹಾಗೇನೆ ಸೃಷ್ಟಿಸುವನು ಅಂತ ಇಲ್ಲಿ ಬಂದಾಗ ನಮ್ಗೆ ನಾಡಿ ಪ್ರಕರಣ ದ್ವಾರ ನೋಡ್ತಾ ಬಂದಿದ್ದೀವಿ. ಸೊ ನಾಡಿ ಪ್ರಕರಣ ಒಳಗೆ ಎಲ್ಲವೂ ಇದೆ ನಮ್ಗೆ, ಎಲ್ಲ ಈವನ್ ಅನಿರುದ್ಧ ದೇಹದಲ್ಲಿನೂ ಇಲ್ಲ ಅಷ್ಟು, ಜೀವನದಲ್ಲಿ ಮಾತ್ರ ಇಲ್ಲ ಅನಿರುದ್ಧ ದೇಹದಲ್ಲಿನೂ ಎಲ್ಲವನ್ನೂ ದೇವರು ಇಟ್ಟಿದ್ದಾನೆ. ಅದು ಇಲ್ಲಿ ವ್ಯಕ್ತ ಆಗ್ಬೇಕು ನಮ್ಗೆ. ಸತ್ವಗುಣ ಈ ಜಡಸತ್ವಗುಣ ಅಂದ್ರೆ ಜಡಸತ್ವಗುಣ ಮಿರರಿಂಗ್ ದ ಸ್ವರೂಪದ ಗುಣಕ್ಕೆ ಮಿರರ್ ಆಗ್ಬೇಕು. ಯಾಕಂದ್ರೆ ಕ್ರಿಯೆಗಳು ಇಲ್ಲಿ ಮಾಡುವಂತ ಎಲ್ಲಾ ಕ್ರಿಯೆಗಳು ಜಡಾತ್ಮಕವಾಗಿ ಇರುತ್ತೆ. ಜ್ಞಾನ ಅದು ಜಡಾತ್ಮಕ, ಅಪರೋಕ್ಷ ಜ್ಞಾನ ಅಂದ್ರೆ ಏನು, ಅದು ಜಡಾತ್ಮಕ, ಅದು ಹೋಗುತ್ತೆ ಮೋಕ್ಷದಲ್ಲಿ. ಈ ಒಂದು ಜಡಾತ್ಮಕ ಎಲ್ಲವೂ ಹೋಗುತ್ತೆ ಅಂತ ಉಪನಿಷತ್ಗಳಲ್ಲಿ ಬರುತ್ತೆ. ಸೊ ಅಂದ್ರೆ ಜಡವಾದದ್ದು ಹೋಗುತ್ತೆ. ಸೊ ಇವಾಗ ಅದು ನಮ್ಗೆ ಬೇಕಾಗಿದೆ. ಸೊ ಅದನ್ನ ಸೃಷ್ಟಿಸುವನು ಅಂದ್ರೆ ಇಲ್ಲಿನ ಹಾಗೆ ಒಳಗೆ ಇರೋದನ್ನ ಹೊರಗೆ ಅಭಿವ್ಯಕ್ತ ಮಾಡುದು, ಅದೂ ಒಂದು ಸೃಷ್ಟಿನೇ ಆಗತ್ತೆ ದೇವರ ಬಗ್ಗೆ ತಿಳ್ಕೊಳ್ಳೋ. ಸೊ ಸೃಷ್ಟಿಸುವನು ಹಿರಣ್ಯ ಗರ್ಭನೊಳಗಿತ್ತು, ಹಿರಣ್ಯ ಚತುರ್ಮುಖನ ಒಳಗೆ ಇತ್ತು ಅಂತ. ಇಲ್ಲಿ ಚತುರ್ಮುಖನ ಒಳಗಿದ್ದು ಅಂತ ಯಾಕೆ ಯಾಕೆ ತಗೊಳ್ಳೋದು ಅಂದ್ರೆ, ಅವರು ಸುಂದರ ಹೇಳಿದಂತೆ ನಾವು ಇಲ್ಲಿ ಬ್ರಹ್ಮನಾಡಿ ಅದನ್ನೂ ತಕೊಂಡು ಅದ್ರ ಮೂಲಕವಾಗ ನಮ್ಗೆ ಇಲ್ಲಿ ಅಭಿವ್ಯಕ್ತ ಆಗತ್ತೆ. ಸೊ ದೇವರು ಅಂದ್ರೆ ಚತುರ್ಮುಖನಿಂದ ನಿರ್ಮಿತವಾದಂತ ಬ್ರಹ್ಮಾಂಡ, ಅದಕ್ಕೆ ಮಿನಿಯೇಚರ್ ಫಾರ್ಮ್ ಇದು ಪಿಂಡಾಂಡ. ಈ ದೇಹ ಪೂರ್ಣವಾಗ ಮನುಷ್ಯ ದೇಹ, ಅಲ್ಲಿ ನಮ್ಗೆ ವ್ಯಕ್ತ ಆಗಬೇಕು ನಮ್ಮ ಕರ್ಮಗಳು ಪಾಪಗಳು ಹೋಗಿ ಇದು ವ್ಯಕ್ತ ಆಗಬೇಕು. ಸೃಷ್ಟಿಸುವನು ಹಿರಣ್ಯ ಗರ್ಭನೊಳಿದ್ದು ಪಾಲಿಸುದು, ಇದು ಇದಕ್ಕೆ ಸಂಬಂಧವಾಗಿ ಒಂದು ನಾವು ನೋಡಿದೀವಿ ಸಂವಾದಿಯಾಗಿ ಹೇಗೆ ಚತುರ್ಮುಖ ಬ್ರಹ್ಮನನ್ನೂ ಚಿಂತನೆ ಮಾಡಬೇಕು ಅಂತ ವಸಿಷ್ಠರು ತಮ್ಮ ಮಗನಿಗೆ ಪ್ರತ್ರೂಢ ಅಂತವನಿಗೆ ಹೇಳಿದ್ದು ಅಂತ ನಾವು ಚಿಂತನೆ ಮಾಡಿದ್ದೀವಿ. ವಾಯು ಬ್ರಹ್ಮ ನಾವು ವಾಯುದೇವರ ಅಂತರ್ಗತ ವಾಯು ಹೇಳುವಾಗ ಬ್ರಹ್ಮ ಬಂದ್ಬಿಡ್ತಾನೆ, ವಾಯು ಅಂತರ್ಗತ ವಾಯು ಅಂತರ್ಗತ ಹೇಳಿದ್ರು ಅಲ್ಲಿ ಏನು ತಿಳ್ಕೊಬೇಕು ಅಂದ್ರೆ ಬ್ರಹ್ಮನಿಲ್ಲದೆ ವಾಯು ಇಲ್ಲ, ವಾಯು ಇಲ್ಲದೆ ಬ್ರಹ್ಮ ಇಲ್ಲ ಅಂತ ನಾವು ತಿಳ್ಕೊಬೇಕು ಅಂತ ಬಂದಾಗ ಅದಕ್ಕೆ ವಿ ವಿ ಅಂದ್ರೆ ಈ ಅನ್ನಮಯದಿಂದ ಬಂದ ದೇಹ ಇದು ಅಂದ್ರೆ ಎಲ್ಲ ಜೀವಕ್ಕೇನೆ ಹೇಳ್ತಾ ಮುಖ್ಯವಾಗಿ ಅಲ್ಲಿ ಬರುವಂತ ಚತುರ್ಮುಖ ಚತುರ್ಮುಖನನ್ನ ಹೇಳ್ತಾರೆ. ಸೊ ಅಬೋರ್ಡ್ ಅಂತ ಹೇಳ್ತೀವಿ ನಾವು, ಆಶ್ರಯ ಬ್ರಹ್ಮಾಂಡ ಹಾಗೂ ಈ ದೇಹವು ಆಶ್ರಯ, ಈ ಬ್ರಹ್ಮನಾಡಿ ಇದೆ ಈ ನಾಡಿ ಎಲ್ಲದಕ್ಕೆ ಒಂದು ಆಶ್ರಯ ಅಂದ್ರೆ ದೇವರೇ ಮಾಡಿಸ್ತಾನೆ, ದೇವರೇ ಇವನಲ್ಲಿ ಇದ್ದು ಮಾಡ್ತಾನೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೃಷ್ಟಿಸುವನು ಹಿರಣ್ಯ ಗರ್ಭನೊಳಿತು ಆಮೇಲೆ ಸೃಷ್ಟಿ ಮಾಡಿದ್ದನ್ನ ಪಾಲನೆ ಅಂತ ಬರುವಾಗ ಸ್ವಯಂ ಅವನೇ ತಾನೇ ಮಾಡ್ತಾನೆ. ಪಾಲಿಸುವನು ಜಗತ್ ತ್ರಯವ, ಈ ಮೂರು ಅಂದ್ರೆ 14 ಬರುತ್ತೆ ಎಲ್ಲವೂ ಬರುತ್ತೆ. ಸ್ವಲ್ಪ ಈ ಮೂರನ್ನು ಈ ಈ ಜಗತ್ತನ್ನು ಜಗತ್ತಲ್ಲಿ ಮುಖ್ಯವಾಗಿರುವಂತ ಜಗತ್ತಿಗೆ ಕಾರಣಭೂತರಾದಂತ ಆ ಲಕ್ಷ್ಮೀ, ಆಮೇಲೆ ಚತುರ್ಮುಖ, ವಾಯುದೇವರು, ಕೊನೆಯ ತನಕ ಧರಾದೇವಿ, ಅದು ಮಾತ್ರ ಎಲ್ಲ ನಮ್ಮ ತಾಯಿ ನಮ್ಮನ್ನ ಪಾಲನೆ ಮಾಡುವಂತ. ಸೊ ಎಲ್ಲರಲ್ಲಿ ಇದ್ದು ಭಗವಂತ ಪಾಲಿಸುವನು ಜಗತ್ರಯವಾಗಿ ಹೇಳಿ ಅದು ಹೇಗೆ ಮಾಡ್ತಾನೆ ಎಂಬುದಕ್ಕೆ ನೆಕ್ಸ್ಟ್ ಪದ್ಯದಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪದ್ಯದಲ್ಲಿ ಮುಖ್ಯ ಥಾಟ್ ಏನು ಅಂದ್ರೆ ಅವನು ಮಾಡೋದಲ್ಲಿ ದೇವರಲ್ಲಿ ಕುಹಕ ಇಲ್ಲ. ಅದು ನೋಡಿದಿ ವಿರೋಚನಾತ್ಮಜ ವಂಚಕನು ನೆಲೆಸಿದ್ದು ಅಂತ ಅಲ್ಲಿ ಬಂದಲ್ಲ, ಅದಕ್ಕೆ ಇಲ್ಲಿ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ನಿಷ್ಕಪಟ ಲಿಂ ಪರವ, ಅವನಲ್ಲಿ ಕಪಟ ಇಲ್ಲ, ಕುಹಕ ಇಲ್ಲ. ಅದು ಕುಹಕ ಕಪಟ ಇದೆಲ್ಲ ಮಾಡಬೇಕು, ಯಾರು ಮಾಡ್ತಾ ಇರೋದು? ಯಾರು ಅಶಕ್ತರೋ, ಯಾರಿಗೆ ಇನ್ನೊಬ್ಬರನ್ನ ಕಣ್ಣು ಕಟ್ಟು ಮಾಡಿ ಮೋಸ ಮಾಡಿ ಆ ಕಾರ್ಯವನ್ನ ಮಾಡಿಸ್ಕೋಬೇಕು ಅವ್ರು ಮಾಡ್ತಾರೆ. ನೀವು ಒಂದು ಸರ್ವಸಮರ್ಥ ಅಂತ ಇಲ್ಲಿ ಬಂದಾಯ್ತು. ಸೊ ನಿಷ್ಕಪಟ, ಅವನಲ್ಲಿ ಕಪಟ ಇಲ್ಲ ಅಂತ ಒಂದು. ಇನ್ನೊಂದು, ಅವನನ್ನ ಹಾಗೆ ತಿಳ್ಕೋಬೇಕು. ನಾವು ಹೇಳ್ತೀವಿಲ್ಲ ದೇವರಿಗೆ ಭಕ್ತಿ ಮಾಡ್ಬೇಕು, ನಿಷ್ಕಪಟ. ನಿಷ್ಕಪಟ ಅಂದ್ರೆ ಇನ್ನೇನು ಕಪಟ? ನಾವೇನ್ರಿ ಕಪಟ ಮಾಡ್ತೀವಿ ಅಂದ್ರೆ ನಾವೇನ್ ಮಾಡ್ತೀವಿ? ನಮ್ಮಿಂದ ನಾವು ಅಲ್ಪರು, ನಮ್ಮಿಂದ ಏನಾಗಲ್ಲ. ನಮ್ಗೆ ಇದು ಕೊಡು ಸ್ವಾಮಿ, ಅದು ಕೊಡು ಸ್ವಾಮಿ ಅಂತ ಅದನ್ನ ನಮ್ಗೆ ವ್ಯಾಪಾರಕ್ಕಾಗಿ ಇದು ಮಾಡ್ತೀನಿ, ಇದು ಬೇಕು, ಇದು ಮಾಡ್ತೀನಿ, ಇದು ಇಂತ ಆ ಲೆವೆಲ್ಗೆ ಆ ಒಂದು ಕಪಟ ಇರುತ್ತೆ. ದೇವರ ಕಪಟ ಅಂದ್ರೆ ಏನು? ಏನೋ ಒಂದು ಅಪೇಕ್ಷೆ ಇಟ್ಟುಕೊಂಡು ಹೋಗ್ತೀವಿ ನಾವು. ಅಂದ್ರೆ ಸ್ವರೂಪಕ್ಕೆ ಭಿನ್ನವಾದ ಈ ಜಡ ಅಪೇಕ್ಷೆಗಳನ್ನು ಇಟ್ಟುಕೊಂಡು ಅವನ ಹತ್ರ ಹೋಗ್ತೀರಿ, ಅದು ಒಂದು ರೀತಿಯಾದ ಕಪಟವೇ ಆಗುತ್ತೆ. ಸೊ ಬೇಸಿಕ ನಾವು ನಿಷ್ಕಪಟರಾಗಬೇಕು ಅಂದ್ರೆ ಅವನಲ್ಲಿ ಕುಹಕತ್ವ ಇಲ್ಲ, ಅವನು ನಿಷ್ಕಪಟನು. ಹೀಗೆ ನಾವು ತಿಳ್ಕೊಳ್ಳುವ ಮೂಲಕವಾಗೆ ನಮ್ಗೆ ಕೇಳ್ತಾರಲ್ಲ ಪ್ರಹ್ಲಾದರಾಯರು, ನಮ್ಗೆ ತೋರಿಸಿಕೊಡ್ತಾರೆ ನಮ್ಗೆ ಬೇಡುವ ಬುದ್ಧಿಯನ್ನ, ಇದು ಕೊಡು, ಅದು ಕೊಡು, ಅದು ಕೊಡು, ಇದು ಕೊಡು, ಬೇಡುವ ಬುದ್ಧಿಯನ್ನ ಬಿಡಿಸೋ ಸ್ವಾಮಿ, ನಮ್ಗೆ ನನ್ನ ಬಾಯಿಂದ ಅಂತದ್ದು ಬರಬಾರದು. ಇವಾಗ ಯಾವ ಅವ್ರಿಗೆ ಬರೋದಿಲ್ಲ, ತಿರ್ಗಾ ಕೇಳ್ತಾರ. ಸೊ ಹಾಗೆ ಸೊ ಅದನ್ನ ಹೇಳ್ತಾರೆ ನಿಷ್ಕಪಟ ಲಿಂ ಪರವ ಎಂಬುದಕ್ಕೆ ಇನ್ನು ಕೆಲವು ಒಂದು ವಿಷ್ಣು ಸಹಸ್ರನಾಮದ ಬೃಹತಿ ಸಹಸ್ರ ಪ್ರತಿಪಾದ್ಯ ರೂಪಗಳನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ತ್ರಿಪದ, ತ್ರಿಪದ ಅದು ಹಿಂದೆ ನಮ್ಗೆ ಅನೇಕ ಕಡೆ ಬಂದಿದೆ. ತ್ರಿಪದ ಅಂತ ಬಂದಿದೆ, ಮೂರು ಹೆಜ್ಜೆ ಎಂಬುದು, ಮೂರು ಹೆಜ್ಜೆ ಅಂತ ಬಂದಿದೆ. ಇಲ್ಲಿ ತ್ರಿಪದ ಅಂತ ಹೇಳೋ ಮೂಲಕವಾಗ ಇಲ್ಲಿ ಏನ್ ಹೇಳ್ತಾರೆ, ಮುಂಚೆನೆ ಬಂದಿದ್ದಲ್ಲ ತ್ರಿವಿಕ್ರಮನ ಆ ಒಂದು ವಾಮರ ರೂಪಿ ಆ ಮೂರು ಹೆಜ್ಜೆ ಕೇಳಿದ ಅದೆಲ್ಲ ಬಂತಲ್ಲ ಅಂದ್ರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸವಾದ ಅರ್ಥವನ್ನ ಇಟ್ಕೋಬೇಕು. ಯಾಕೆಂದ್ರೆ ಅವನು ಪಾಲನೆ ಮಾಡಿ ಕೊನೆಯಲ್ಲಿ ನಮ್ಗೆ ರಕ್ಷಣೆ ಮಾಡ್ತಾನೆ, ಏನು ಕೊಡ್ತಾನ ಅಂಬೋದು ಬರುತ್ತೆ. ಸೊ ಇಲ್ಲಿ ತ್ರಿಪದ ಅಂದ್ರೆ ಪದ ಅಂದ್ರೆ ಭಗವಂತನ ರೂಪಗಳು ಅಂತ ನಾವು ತಿಳ್ಕೊಂಡೆ. ಪದ ಅಂದ್ರೆ ಸ್ವರೂಪ, ಶ್ರೀಪಾದಂಗಳವರು ಅಂತ ಹೇಳ್ತೀವಿ. ಸೊ ಅಂದ್ರೆ ಅವರ ಸ್ವರೂಪ, ಅವರ ಸ್ವಾಮಿಗಳನ್ನ ಹೇಳುವಾಗ ದೇವರ ಸನ್ನಿಧಾನ ಪಡೆದವರು. ಯಾಕೆಂದ್ರೆ ಅವರು ಸ್ವಾಮಿಗಳು, ತಮ್ಮನ್ನ ಆತ್ಮಶ್ರಾದ ಮಾಡ್ಕೊಳ್ತಾರ. ಅವರು ಆತ್ಮಜ್ಞಾನ ಮಾಡ್ಕೊಳ್ಳುವಾಗ ತಮ್ಮನ್ನ ಆ ಒಂದು ಭಗವಂತನ ಈ ರೂಪಗಳು, ಇಲ್ಲಿ ಅನ್ನದ ಅನ್ನಾದ ಅನ್ನಮಯ ಅನ್ನ ಮತ್ತು ಅನ್ನ ಕಲ್ಪಕ ಅಂತ ಈ ರೂಪಗಳ ಅದನ್ನ ಅವರು ಸನ್ಯಾಸ ದೀಕ್ಷೆ ತಗೊಳ್ಳುವಾಗ ಅವ್ರು ಹೇಳ್ತಾರ, ಇವನಿಗೆ ನನ್ನ ದೇಹವನ್ನ ಒಪ್ಪಿಸಿದ್ದೇನೆ, ಸೊ ಅನಿರುದ್ಧನಿಗೆ ಪ್ರದ್ಯುಮ್ನ ನನ್ನ ಇಂದ್ರಿಯಗಳನ್ನು, ಆಮೇಲೆ ಸಂಕರ್ಷ್ಣನಿಗೆ ಈ ಒಂದು ಹೃದಯವನ್ನು ಒಪ್ಪಿಸಿದ್ದೇನೆ, ಆಮೇಲೆ ನನ್ನ ಇಡೀ ಕರ್ಮ ಎಲ್ಲವನ್ನು ಒಪ್ಪಿಸ್ತೇನೆ ಅಂತ ಈ ತರ ಹೇಳ್ತಾ ಹೋಗ್ತಾರ ಅವ್ರು. ಏನೇನಿದೆಯೋ ನಮ್ ತಮ್ಗೆ ಇರೋದು ಎಲ್ಲವೂ ನ್ಯಾಸ ಅಂದ್ರೆ ದೇವರಲ್ಲಿ ಸಮರ್ಪಣೆ ಮಾಡಿಬಿಡ್ತಾರೆ. ಸೊ ಅಲ್ಲಿ ದೇವರು ಈ ಐದು ರೂಪದಿಂದ ಬಂದವರಲ್ಲಿ ವಿಶೇಷ ಎಲ್ಲರಲ್ಲೇನೆ ಇದ್ದಾನೆ, ಅವರಲ್ಲಿ ಸ್ವಾಮಿಗಳಲ್ಲಿ ವಿಶೇಷವಾಗ ಕೂತಿರ್ತಾನೆ. ಸೊ ಅವ್ರಿಗೇನು ಶ್ರೀಪಾದಂಗಳವರು ಅಂತ ನಾವು ಶ್ರೀಪಾದರು. ಸೊ ಹಾಗೆ ಸೊ ಇಲ್ಲಿ ತ್ರಿಪದ ಅಂತ ಹೇಳುವ ಮೂಲಕವಾಗಿ ಇಲ್ಲಿ ಅವನು ಕೊಡುವಂತ ಮೂರು ಸ್ಥಾನಗಳು, ಆ ಪದ ಅಂದ್ರೆ ಇಲ್ಲಿ ಅವನ ಭಗವಂತನ ರೂಪ ಅಂತ ಅರ್ಥ. ಯಾವುದು ಅಂದ್ರೆ ಅವನ ರೂಪ ಅಂದ್ರೆ ಅನಂತಾಸನ, ವೈಕುಂಠ, ಶ್ವೇತದ್ವೀಪ, ಇದು ಮೂರು ನಾವು ಧಾಮಗಳು ಅಂತ ಹೇಳ್ತೀವಿ. ಲಕ್ಷ್ಮಿಯಾತ್ಮಕ ಮೋಕ್ಷಸ್ಥಾನದಲ್ಲಿ, ಅಮುಕ್ತ ದಶೆಯಲ್ಲಿ ಮೋಕ್ಷಸ್ಥಾನದಲ್ಲಿ ಇದು ದೇವರ ಧಾಮ ಅಂತ ಹೇಳ್ತೀವಿ. ಲಕ್ಷ್ಮಿ ಅದು ಏನು ಅಂದ್ರೆ ಹೇಗೆ ಈ ಊರ್ ತರ ಇರುತ್ತಂದ್ರೆ ಇಲ್ಲಲ್ಲ, ಅದೆಲ್ಲ ಲಕ್ಷ್ಮಿಯಾತ್ಮಕವಾಗಿರುತ್ತ ಅಂತ ಹೇಳ್ತೀವಿ. ಇಲ್ಲಿ ಇನ್ನೊಂದು ಅರ್ಥ, ಲಕ್ಷ್ಮಿಯಾತ್ಮಕ ಮಾತ್ರ ಅಲ್ಲ, ಅಲ್ಲಿ ದೇವರ ವಿಶೇಷವಾದ ಮೂರು, ಆ ದೇವರಿಗೆ ನಾಲ್ಕು ಪಾದ ಅಂತ ಹೇಳಿದಾಗ ಮೂರು ಪಾದಗಳು ಅಲ್ಲಿ ಇದೆ ಅಂತ ಹೇಳ್ತಾರೆ. ಮೂರು ಪಾದಗಳು ಅಂದ್ರೆ ಪಾದಗಳು ಅಂದ್ರೆ ಅಲ್ಲಿ ಅವನ ಸ್ವರೂಪಗಳು, ಅವನ ಸ್ವರೂಪ ಇದು ಮೂರಿದ ವೈಕುಂಠ, ಅವನ ಹೆಸರು ಇಲ್ಲಿ ಹೇಳ್ತಾರ ವೈಕುಂಠ, ನಾರಾಯಣ ನಾರಾಯಣ ವಾಸುದೇವ ವೈಕುಂಠ ಅಂಬೋ ಮೂರು ಹೆಸರುಗಳೇ ಶ್ವೇತದ್ವೀಪ ಅನಂತಾಸನ ವೈಕುಂಠ ಅಂತ ಆಯ್ತು. ಅಲ್ಲೇ ಅನಂತ ಅನೇಕ ರೂಪಗಳಿವೆ. ಇದೇನು ಕೊಡತ್ತೆ ಅಂದ್ರೆ ಅಭಯ, ಆಮೇಲೆ ಕ್ಷೇಮ ಮತ್ತು ಅಮೃತ. ಇದನ್ನ ಕೊಡತ್ತ ಅಂತಾನೆ ಹೇಳ್ತೀವಿ. ಇದೇ ಅವನ ರೂಪಗಳು ಆಯ್ತು. ಅಭಯ ಅಂಬೋ ಒಂದು ರೂಪ ಅಲ್ಲಿ ಇದೆ, ಅಭಯ ಅಂಬೋ ರೂಪ ಶ್ವೇತದ್ವೀಪ ಅಂಬೋ ರೂಪದಲ್ಲಿ ಇದೆ, ಆಮೇಲೆ ಅಮೃತ ಅಂಬೋ ರೂಪ ಅನಂತಾಸನದಲ್ಲಿ ಇದೆ, ಕ್ಷೇಮ ಅಂಬೋದು ವೈಕುಂಠದಲ್ಲಿ ಇದೆ. ಈ ರೂಪಗಳು ನಮ್ಗೆ ಏನು ಶ್ವೇತದ್ವೀಪ ನೆನಪು ಹೇಗೆ ಅಂತ ಬರಲ್ಲ. ಅನಂತಾಸನ ಏನೋ ಒಂದು ಊರು ಊರು ಒಂದು ರೀಜನ್ ಅಂತ ಬರುತ್ತೆ. ಅದಕ್ಕೆ ನಮ್ಗೆ ಅನುಕೂಲ ಆಗಲಿ ಅಂತ ಅವ್ರು ಕೊಡೋದು ನಾರಾಯಣ ವಾಸುದೇವ ವೈಕುಂಠ ಅಂತ ಕೊಡ್ತಾರೆ. ಆವಾಗ ನಮ್ಗೆ ನಾರಾಯಣ ಅಂದ್ರೆ ದೇವರ ರೂಪ ಅಂತ ಬರುತ್ತೆ. ಸೊ ಹೀಗೆ ಹೇಳ್ತಾರೆ. ಆಮೇಲೆ ಕೊನೆ ಕೊನೆ ಹೋಗುವಾಗ ಇದೇ ಆ ವಿಷ್ಣುವಿನ ರೂಪವೇ ಅದ ವಿಷ್ಣುವಾತ್ಮಕ ಅಲ್ಲಿ ಇದೆ ಅಂದ್ರೆ ಪ್ರತಿ ವಸ್ತುವಲ್ಲೇನೆ ಇದೆ. ದೇವರ ಆಭರಣ ಇದೆಲ್ಲ ನೋಡ್ತಾ ಬಂದಿದ್ದೀವಲ್ಲ, ಹಾಗೇನೆ ಇದೆ ಅಲ್ಲಿ, ಅಲ್ಲಿನೂ ಹಾಗೇನೆ ಇದೆ. ದೇವರ ರೂಪ ಅಲ್ಲಿ ಇದೆ. ಅಲ್ಲಿ ಜಡ ವಸ್ತುಗಳು ಎಲ್ಲಿಂದ ಬಂತು ಮೋಕ್ಷದಲ್ಲಿ ಅಂತ ಹೇಳಿದ್ರೆ, ಅಲ್ಲಿ ಜಡ ವಸ್ತು ಅಂದ್ರೆ ಸಮಟೈಮ್ಸ್ ಆ ಅಲ್ಲಿ ಅಲ್ಲಿ ಕೆಲವು ಶುದ್ಧ ಸತ್ವ ಅಂತ ಇರುತ್ತೆ. ಅದರಿಂದ ಆ ಸೃಷ್ಟಿಕಾಲದಲ್ಲಿ ಸೃಷ್ಟಿ ಸ್ಥಿತಿ ಕಾಲದಲ್ಲಿ ಅಲ್ಲಿನೂ ಕೆಲವು ಕಾಣಿಸಬಹುದು. ಅವು ಅಲ್ಲಿ ಆ ಮುಕ್ತರ ಆ ಒಂದು ಕಾಮನೆಗೆ ತಕ್ಕಂತೆ ಕಾಣಿಸ್ತಾರೆ. ಸೊ ಅದು ಇದೆ. ಇದಂದ್ರೆ ಆ ಶುದ್ಧವಾದ ಸತ್ವ ಮಿಶ್ರಿತ ಆಗದೆ ಇರುವಂತ ಆ ಪದಾರ್ಥಗಳಿದೆ. ಬಟ್ ಬೈ ಅಂಡ್ ಲಾರ್ಜ್ ನಾವು ಹೇಳುವಾಗ ಈ ಮೂರು ಲೋಕಗಳನ್ನ ಹೇಳುವಾಗ ಇದು ಅನಂತಾಸನ ಶ್ವೇತದ್ವೀಪ ವೈಕುಂಠ ಅಂಬುದು ಅದು ಲಕ್ಷ್ಮಿಯಾತ್ಮಕವಾಗೇ ಇದೆ ಮತ್ತು ನಾರಾಯಣ ರೂಪಗಳಾಗೂ ಇದೆ. ಸೊ ಅದನ್ನೇ ಹೇಳ್ತಾರೆ ತ್ರಿಪದ ಅಂತ ಹೇಳುವ ಮೂಲಕವಾಗಿ ಈ ಮೂರನ್ನೇ ಹೇಳ್ತಾ ಇದ್ದಾರೆ ಅಂತ. ಇದಕ್ಕೆ ಸಾಕಷ್ಟು ಪ್ರಮಾಣಗಳನ್ನ ಕೊಟ್ಟಿದ್ದಾರೆ, ವಾಮನ ಪುರಾಣದಿಂದ ಕೊಟ್ಟಿದ್ದಾರೆ, ಚಾಂದೋಗ್ಯ ಉಪನಿಷತ್ತಲ್ಲೇ ಇದು ಬಂದಿದೆ. ಅಮೃತ ಕ್ಷೇಮ ಅಭಯ ಮತ್ತು ಅದಕ್ಕೆ ಕರೆಸ್ಪಾಂಡಿಂಗ್ ಆಗ ಪದ್ಮನಾಭ ರೂಪ ಅಂತ ಹೇಳಿ ನಾರಾಯಣಪುರಕ್ಕೆ ಹೋಗೋಣ ಅಂತ. ಸೊ ದಾಸರ ದಾಸಾಹಿತ್ಯದಲ್ಲಿಯೂ ಬಂದಿದೆ. ಸೊ ನಾರಾಯಣಪುರ ಅಂತಾನು ಅದಕ್ಕೆ ಹೇಳ್ತಾರೆ. ಆಮೇಲೆ ನಾರಾಯಣಪುರದಲ್ಲೇ ನಾರಾಯಣನೇ ಇದ್ದಾನೆ, ವಾಸುದೇವ ವೈಕುಂಠ ಇದು ಚಾಂದೋಗ್ಯದಲ್ಲಿನೂ ಬಂದಿದೆ. ಸೊ ಇದಾದ ಮೇಲೆ ಇನ್ನೊಂದು ಏನಂದ್ರೆ ತ್ರಿಪದ ಅದನ್ನ ಪಡೆಯಲಕ್ಕೆ ನಮ್ಗೆ ಇರುವಂತ ಪಡೆಯಲಕ್ಕಿರುವಂತ ಈ ದೇಹದಲ್ಲಿ ಮೂರು ಕೊಟ್ಟಿದ್ದಾರೆ. ಸೊ ಅದು ನಮ್ಗೆ ಪ್ರಸಿದ್ಧವಾದಂತ ಆ ಒಂದು ಮೂರು ಅವಸ್ಥೆಗಳು ನಾವು ಹೇಳ್ತೀವಿಲ್ಲ, ಆ ಅವಸ್ಥೆಗಳಲ್ಲಿ ಇರುವಂತ ಮೂರು ರೂಪಗಳನ್ನ ಇಲ್ಲಿ ಹೇಳ್ತಾರೆ. ಏನು ನಮ್ಮ ತಲೆಯಲ್ಲಿ ಇರುವಂತ ನಮ್ಮ ತಲೆಯಲ್ಲಿ ಅಂದ್ರೆ ನಮ್ಮ ಕಣ್ಣಲ್ಲಿ ಕಂಠದಲ್ಲಿ ಹೃದಯದಲ್ಲಿ ಇರುವಂತ ವಿಶ್ವತೈಸ ಪ್ರಾಜ್ಞ ಅಂತ ಹೇಳ್ತೀವಿಲ್ಲ, ಈ ಮೂರು ರೂಪಗಳು ಕೊಟ್ಟಿದ್ದಾರೆ. ಅನಿರುದ್ಧ ಪ್ರದ್ಯುಮ್ನ ಸಂಕೃಷ್ಣ ಅಂತಾನೆ ಹೇಳ್ತಾರೆ ಇದಕ್ಕೆ. ಸೊ ಈ ರೂಪಗಳನ್ನು ಕೊಟ್ಟಿದ್ದಾರೆ, ಇದಕ್ಕೇನ ತ್ರಿಪದ ಆಯಿತು. ಇನ್ನೊಂದು ಪ್ರಸಿದ್ಧವಾದ ತ್ರಿಪದಗಳೇ ಇದೆ. ಏನು ತ್ರಿಪದ ಅಂತ ಹೇಳುವಾಗ ಒಂದೊಂದು ಆ ಪ್ರಣವದಲ್ಲಿ ಬರುವಂತ ಅಕಾರ ಉಕಾರ ಮಕಾರ ಅಂತ ಇರುತ್ತಲ್ಲ, ಇದರಿಂದ ಇದನ್ನ ಇಟ್ಟುಕೊಂಡು ಇಲ್ಲಿ ಅಭಿವ್ಯಕ್ತವಾದಂತ ಭೂಲೋಕ ಭೂಲೋಕ ಅಂದ್ರೆ ಇಂಟರ್ಮೀಡಿಯೇಟ್ ರೀಜನ್ ಅಂತರಿಕ್ಷ ಅಂತ ಹೇಳ್ತೀವಿ, ಅಂಡ್ ಸ್ವರ್ಲೋಕ ಸ್ವರ್ಲೋಕ ಅಂದ್ರೆ ಸ್ವರ್ಗಲೋಕ. ಸೊ ಹೀಗೆ ಇರುವಂತ ಮೂರು ಇದು ಇಲ್ಲಿ ಪೂರ್ತಿಯು ಭಗವಂತನ ರೂಪಗಳು, ಒಂದೊಂದು ಭಗವಂತ. ಅದಕ್ಕೆ ವ್ಯಾಕೃತಿ ಅಂತ ಇದಕ್ಕೆ ಹೇಳ್ತಾರೆ, ಭೂ ಭೂಸ್ವ ಅಂತ ಹೇಳಿ ಈ ಪಾಪಗಳನ್ನೆಲ್ಲ ಆ ಬ್ರಾಹ್ಮಣರು ಏನು ಪಾಪಗಳನ್ನ ತೊಳ್ಕೊಳ್ಳಕ್ಕೆ ಇದನ್ನೇ ಅವರು ಚಿಂತನೆ ಅಂದ್ರೆ ಈ ಭಗವಂತನು ಬರೀ ಅದು ವ್ಯಾಹೃತಿ ಹೇಳೋದಲ್ಲ, ದೇವರ ರೂಪ ಚಿಂತನೆ ಅಂತ ಹೇಳ್ತಾರೆ. ಸೊ ಇದು ಇದರಿಂದ ಆಗುವಂತ ಸೊ ಈ ಮೂರು ಅಕ್ಷರಗಳಿಂದ ಬಂದಿರುವಂತ ಮೂರು ವೇದಗಳು ಆಯಿತು. ಮೂರು ವೇದಗಳು ಮತ್ತು ಈ ಮೂರು ವೇದದಿಂದ ಬಂದದ್ದು ಮೂರು ವೇದದಿಂದ ಮೂರು ಮೂರು ಅಕ್ಷರಗಳು, ಆಮೇಲೆ ಮೂರು ವ್ಯಾಹೃತಿಗಳು, ಆಮೇಲೆ ಗಾಯತ್ರಿಯ ಮೂರು ಪಾದಗಳು, ಆಮೇಲೆ ಅಲ್ಲಿಂದ ಬಂದ ಮೂರು ವೇದಗಳು, ಆಮೇಲೆ ಇಲ್ಲಿ ಬರುವಂತ ಮೂರು ಅರ್ಥಗಳು. ವೇದಕ್ಕೆ ಇರುವಂತ ಮೇಲ್ನೋಟದ ಅರ್ಥ, ಒಳಗೆ ಇರುವಂತ ಈ ಒಂದು ಅರ್ಥಗಳು, ಆಮೇಲೆ ಅದು ಕೊನೆಯಲ್ಲಿ ನನ್ನ ಬಿಂಬಕ್ಕೆ ಐಕ್ಯ ಮಾಡಿ ಹೇಳುವಂತ ಆ ಅರ್ಥ. ಸೊ ಈ ರೀತಿಯಾಗಿನೂ ಇದನ್ನ ತಿಳ್ಕೊಂಡು ಸೊ ಮೂರರ್ಥ. ಸೊ ಇದಕ್ಕೆ ತ್ರಿಪದ ಅಂಬೋದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ, ಈ ಅರ್ಥಗಳನ್ನ ಇಲ್ಲಿ ಕೊಡ್ತಾ ಬಂದಿದೆ. ಆಮೇಲೆ ಮೂರು ಪ್ರಸಿದ್ಧವಾದ ಮೂರು ರೂಪಗಳು ಇಲ್ಲೇ ಹಿಂದೆ ಬಂತಲ್ಲ, ಸೃಷ್ಟಿಸುವನು ಪಾಲಿಸುವನು ಅಂತ ಬಂತಲ್ಲ, ಇಲ್ಲಿ ತ್ರಿಪದ ಅಂತ ಹೇಳುವಾಗ ಮೂರು ರೂಪಗಳು. ಸೊ ಎರಡೇ ಅಲ್ಲಿ ಬಂತಲ್ಲ, ಮೂರನೇದೇ ಹೇಗೆ ಅಂದ್ರೆ ಅದ ನೆಕ್ಸ್ಟ್ ವರ್ಡ್ ಲೇ ಅಲ್ಲಿ ಅದನ್ನ ಕ್ಲಾರಿಫೈ ಮಾಡ್ತಾರೆ. ಇಲ್ಲಿನೂ ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತ್ರಿದಶಾಧ್ಯಕ್ಷ ತ್ರಿದಶ ಅಧ್ಯಕ್ಷ ಅದು ಒಂದೇ ವರ್ಡ್ ಆಗ ತಗೊಂಡಿದ್ದ. ತ್ರಿದಶಾಧ್ಯಕ್ಷ ತ್ರಿದಶ ತ್ರಿದಶ ಅಂತ ಇಲ್ಲಿ ಹೇಳೋವಾಗ ಮೂರು ದಶೆಗಳು ಪಾಪ್ಯುಲರ್ ಆಗಿ ಇಲ್ಲಿ ಹೇಳೋದು ಯಾವ್ದು ಮೂರು ದಶೆಗಳು ಅಂದ್ರೆ ತ್ರಿದಶ. ಇದು ವಿಷ್ಣು ಸಹಸ್ರನಾಮದಲ್ಲಿ ಬಂದದ್ದೇ. ತ್ರಿದಶ ಅಂದ್ರೆ ದೇವತೆಗಳು ಅಂತ ಅರ್ಥ. ಮೂರು ಮೂರೇ ಇರೋದು, ಅವ್ರಗಳಿಗೆ ಮುಪ್ಪು ಅಂಬೋದು ಇಲ್ಲ, ಅದು ಒಂದು ನೋಡಿದೀವಿ. ಇದಿಲ್ಲಿ ಇನ್ನೊಂದು ಅರ್ಥವನ್ನು ಹೇಳ್ತಾರೆ ವಿಷ್ಣು ಸಹಸ್ರನಾಮಕ್ಕೆ ಅರ್ಥವನ್ನ ಬಿಡಿಸೋವಾಗ ಹೇಳ್ತಾರೆ. ದೇವತೆಗಳಿಗೆ ಮೂರು ದಶ ಇದೆ, ನಾವು ನೋಡಿದೀವಿ. ಬಾಲ್ಯ, ಕೌಮಾರ, ಯೌವನ, ಮೂರೇ ಅವ್ರಿಗೆ ಇದೆ. ಸೊ ಅವರು ದೇವತೆ, ಇದು ಒಂದು ಅರ್ಥ. ಇನ್ನೊಂದು ಅರ್ಥ ವಿಶೇಷವಾಗಿ ಹೇಳ್ತಾರೆ ದೇವತೆಗಳು ಮುಖ್ಯವಾಗಿ ಏನ್ ಮಾಡ್ತಾರೆ. ದೇವತೆಗಳು ಸೃಷ್ಟಿ ಬಂದಾಗಲೇ ಅಲ್ಲಿ ಬರುತ್ತೆ ಮುಖ್ಯ ದೇವತೆಗಳು, ಗರುಡಶೇಷ ರುದ್ರ ತನಕ, ಗರುಡಶೇಷ ತನಕ ಆದ ಮೇಲೆ, ರುದ್ರ ತನಕ ಆದ ಮೇಲೆ ಅಹಂಕಾರ ಸೃಷ್ಟಿ ಆದ ಮೇಲೆ ವೈಕಾರಿಕ ಅಹಂಕಾರ ಸೃಷ್ಟಿ ಮಾಡುವಾಗ ಅವಾಗ ಹೇಳ್ತಾರೆ. ಇವಾಗ ಯಜ್ಞಾಭಿಮಾನಿ ದೇವತೆಗಳನ್ನ ಯಜ್ಞ ಅಂತಾನೆ ಕರೀತಾರೆ. ಯಜ್ಞ ದೇವತೆಗಳನ್ನ ನಿಯಮಿಸ್ತಾನೆ ದೇವರು, ಸೃಷ್ಟಿ ಮಾಡ್ತಾನ ಅಂತ ಬರ್ತಾರೆ. ಯಜ್ಞ ದೇವತೆಗಳು ಯಾರಂದ್ರೆ ಎಲ್ಲರೂ, ಎಲ್ಲ ಅಭಿಮಾನಿ 25 ತತ್ವಗಳ ಅಭಿಮಾನಿ ದೇವತೆ ಎಲ್ಲರೂ ಬಂದ್ಬಿಟ್ಟಾರೆ. ಮುಖ್ಯವಾಗಿ ನಾವು ಕೆಲವರನ್ನ ಆಯ್ಕೆ ಮಾಡ್ಕೊಳ್ತೀವಿ, ಬಟ್ ಯಜ್ಞ ದೇವತೆಗಳು. ಸೊ ಏನಾಯ್ತು, ಯಜ್ಞವನ್ನ ನಮ್ಮಲ್ಲಿ, ಯಜ್ಞ ಅಂದ್ರೆ ದೇವರ ಪೂಜೆ ಬೇಸಿಕಲಿ. ನಮ್ಮಲ್ಲಿ ಇದಾರ್ ಪ್ರಸಿದ್ಧ ಯಜ್ಞವು ತಕೊಳ್ಳಿ, ಒಂದು ಹೋಮ ಮಾಡಿಸೋದು ಅಂತದ್ದು ತಕೊಳ್ಳಿ. ಸೊ ಅಲ್ಲಿ ಏನ್ ಬರುತ್ತೆ ನಮ್ಗೆ, ಮುಖ್ಯವಾಗಿ ಮಾಡುವವನು ನಾವು ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಯಾರು ಅಧಿಕಾರಿಗಳು ಮಾಡ್ತಾರೆ, ಯಜಮಾನ, ಅವನಿಗೆ ಮಾಡಿಸುವಂತ ಪುರೋಹಿತ ಬೇಕು. ಆ ಸೆಟ್ ಆಫ್ ಪುರೋಹಿತ 16 ಅಂತ ಆ ಕಾಲದಲ್ಲಿ, ಇವಾಗ ಒಬ್ಬರೇ ಎಲ್ಲ ಮಾಡ್ತಾರೆ. ಸೊ ಒಂದು ಪುರೋಹಿತ ಬೇಕು. ಆಮೇಲೆ ಅಗ್ನಿಕುಂಡ ಆರ್ ವಾಟ್ ಎವರ್ ಪೂಜೆ ಮಾಡುವಂತ ಸಾಧನಗಳು, ಇದು ಮೂರು ಬೇಕು. ಈ ಮೂರಲ್ಲಿನೂ ಈ ದೇವತೆ ಇದು ಇದೇ ಮೂರು, ಈ ಮೂರಲ್ಲಿನೂ ಇದ್ದು ಯಜ್ಞ ಕರ್ಮಗಳು ಅಂದ್ರೆ ದೇವರ ಪೂಜೆಯನ್ನ ಮಾಡಿಸುವವರು ಅಂತ. ಸೊ ಆದ ಎಲ್ಲ ಅದೇ ನಾವು ಹೇಳ್ತೀವಲ್ಲ ಅಧ್ಯಾತ್ಮ ಅಧಿದೈವ ಅಧಿಭೂತ ಅಂತ. ಸೊ ಎಲ್ಲದಲ್ಲೇನು ಇದ್ದು ಇವರು ಮಾಡಿಸ್ತು. ಸೊ ಈ ಮೂರನ್ನು ತಗೊಳ್ಳೋದು, ಇದು ತ್ರಿದಶ. ಇದು ಮೂರು ಮಾಡುವ ಕಾರಣದಿಂದ ದೇವತೆಗಳಿಗೆ ತ್ರಿದಶ ಅಂತ ಹೇಳ್ತಾರೆ. ಇವನು ಯಾರು ಅಂದ್ರೆ ತ್ರಿದಶಾ ಅಧ್ಯಕ್ಷನಾಗಿದ್ದ ತ್ರಿದಶೇಶು ಮೂರು ದೇವತೆಗಳಲ್ಲಿ ಮೂರು ಪ್ರಸಿದ್ಧವಾಗಿರುವಂತ ಈ ದೇವತೆ ತ್ರಿದಶ ಅಂದ ದೇವತೆಗಳು. ಈ ದೇವತೆಗಳಲ್ಲಿ ತ್ರಿದಶೇಶು ಅದಿ ಅಂದ್ರೆ ಅಧಿಕನಾಗಿ ಅಕ್ಷ ಅಂಬುವ ಶಬ್ದಕ್ಕೆ ಕಣ್ಣು ಅಂತ ಒಂದಿದ್ದ ಕಣ್ಣಿಟ್ಟಿದ್ದಾನೆ ಅಂತ ಬೇಕಾದ್ರೆ ತಕೋಬಹುದು. ಇನ್ನೊಂದು ಏನರ್ಥ ಹೇಳ್ತಾರಂದ್ರ ಅಕ್ಷ ಅಂಬೋ ಧಾತುವಿಗೆ ವ್ಯಾಪ್ತಿ ಎಂಬೋ ಅರ್ಥವು ಬರುತ್ತಂತ, ಅಕ್ಷ ವ್ಯಾಪ್ತವು ಅಂತ. ಸೊ ಆದ ಕಾರಣದಿಂದ ಇಲ್ಲಿ ಏನಾಯ್ತು, ದೇವತೆಗಳಲ್ಲಿ ಅಧಿಕನಾಗೆ ಇದ್ದು ಸರ್ವ ವ್ಯಾಪ್ತನಾಗೆ ಅವನಿದ್ದಾನೆ ಅನ್ನೋ ಅರ್ಥ ಬರುತ್ತೆ. ದೇವತೆಗಳಿದ್ದು ದೇವತೆಗಳಲ್ಲಿ ಇದ್ದಾನೆ, ಹೇಗಿದ್ದಾನೆ, ಅಮಂಗ್ ದಮ್, ಹಿ ಇಸ್ ನಾಟ್ ಒನ್ ಅಮಂಗ್ ದಮ್, ಹಿ ಇಸ್ ಡಿಫ್ರೆಂಟ್ ವಿತ್ ಅಬೌವ್ ದಮ್. ಸೊ ಅದಕ್ಕೆ ಅಧಿ ಬರುತ್ತೆ. ಸೊ ದಶೇಶು ಅಧಿಕವಾಗಿದ್ದು ಅಧಿ ಅಂದ್ರೆ ಅಧಿ ಅಂದ್ರೆ ಅಧಿಕಂ, ಅಲ್ಲಿ ಅಕ್ಷೋತಿ ಅಂದ್ರೆ ವ್ಯಾಪ್ತಿ. ಸೊ ಹೀಗೆ ಅವನು ವ್ಯಾಪ್ತನಾಗಿ ಅವರಲ್ಲಿ ಇದ್ದಾನ ಅಂತ ಆ ಅರ್ಥವನ್ನು ಹೇಳ್ತಾರೆ. ಆಮೇಲೆ ಇನ್ನೊಂದು ಈ ಅರ್ಥನು ಹೇಳ್ತಾರೆ, ತ್ರಿದಶ ಅಂದ್ರೆ ತಿಸ್ರ ಮೂರನೇದು ಅಂತ ಬರುತ್ತೆ. ತ್ರಿ ಅಂತ ಬರುತ್ತಲ್ಲ, ಮೂರನೇದು ಅಂದ್ರೆ ಏನು ಅಂದ್ರೆ ಇಲ್ಲಿ ಹೇಳಿದ ತ್ರಿದಶ ಅಂಬೋದೆ ಮೂರನೇದು ಯಾವುದು, ಮೂರು ಇರುವರು ಇಲ್ಲಿ ಮೂರನೇದು ಅಂತ. ಮೂರನೇದು ಅಂದ್ರೆ ಏನು, ಬಾಲ್ಯ ಕೌಮಾರ್ಯ ಯೌವನ ಅಂತ. ಈ ಯೌವನದಲ್ಲಿ ಯಾವತ್ತು ಇರುವವಳು, ಯೌವನದಲ್ಲಿ ಇರುವವಳು ಅಂತ ಅಂದ್ರೆ ಯಾರು, ಮೂರನೇದಿಗೆ ಅದಕ್ಕೆ ನಮ್ಮ ದೇವ ಶ್ರೀ ತರುಣಿ ವಲ್ಲಭನು ಅಂತಲ್ಲಿ ಬಂತಲ್ಲ, ಅದ ಶ್ರೀ ತರುಣಿ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಬರೋವಾಗಲೇ ಶೋಭಾನೆಯಲ್ಲಿನೂ ಬರುತ್ತೆ. ಸೊ ಆಮೇಲೆ ಇವರು ನಮ್ಮ ವಾದಿರಾಜರು ಹೇಳ್ತಾರೆ ಯುವಾಂ ಯುವಾನವು ಅಂತ ಅಂದ್ರೆ ಮೂರನೇ ಯುವತಿಯಾಗಿ ಇರುವಂತ ಲಕ್ಷ್ಮಿ ಮೂರನೇ ಅವಸ್ಥೆ. ಆಮೇಲೆ ಯುವತಿಯಾಗಿ ಇರೋದ ಲಕ್ಷ್ಮಿಯಲ್ಲಿ ಲಕ್ಷ್ಮಿಯಾಗಿರುವಂತ ಭಗವಂತ, ಇವರಿಬ್ಬರು ಅಂತ ಬರುತ್ತೆ. ಸೊ ಇವರಿಬ್ಬರಲ್ಲಿ ಅಲ್ಲಿ ಹೇಳೋ ದಶ ಅದಕ್ಕೆ ಒಡೆಯನಾಗಿರುವವನು ಅಂತ, ಲಕ್ಷ್ಮಿಗೆ ಒಡೆಯನಾಗಿರುವನು. ಆಮೇಲೆ ದೇವರು ಅಂತ ಬಂತಲ್ಲ, ಯುವೋ ಯುವಾನ್ ಯುವಂ ಯುವಾನೋ ಸತತಂ ಯುವಯೋರ್ ನವಯೋ ಅಧಿಕ ಅಂತ ಬಂತಲ್ಲ ಅಲ್ಲಿ. ಅದ್ ಹೇಳಿದ್ರೆ ಇವನಿಗೆ ಒಡೆಯ ಯಾರು, ಇವನೇ ಒಡೆಯ, ದೇವರಿಗೆ ಒಡೆಯ ದೇವರೇ ಅಂದ್ರೆ ಅದೇನ್ರಿ, ದೇವರಿಗೆ ಎಲ್ಲಿಂದ ಒಡೆಯ ಅಂದ್ರೆ ಅವನಿಗೇನು ದೇವರೇ, ದೇವರಿಗೆ ಸ್ವತಂತ್ರ ಅಂತ ಹೇಳುವಾಗ ಸ್ವತಂತ್ರ, ತಂತ್ರ ಅಂದ್ರೆ ವಶದಲ್ಲಿ ಇರೋದು, ತನ್ನ ವಶದಲ್ಲೇ ತಾನಿದ್ದಾನೆ, ತಾನು ಏನು ಸಂಕಲ್ಪ ಮಾಡಿದ್ದಾನೆ ಹೀಗೆ ನಾನು ಇರ್ತಿ, ದೇವರಿಗೇನು ಇಚ್ಛೆ ಇದೆ, ಇಚ್ಛೆ ಮಾಡಿಸಿ ತಾನೇ ಇಚ್ಛೆ ಮಾಡಿಸಿ ತಾನೇ ಅದನ್ನ ಮಾಡ್ತಾನೆ. ವೇದದಲ್ಲಿ ಹೇಳಿರುವಂತೆ ತಾನೇ ಇಚ್ಛಿಸಿದಾನೆ ತಾನೇ ಮಾಡ್ತಾನೆ. ಸೊ ತನಗೆ ತಾನೇ ಒಡೆಯ ಅವನೇ ಇದ್ದಾನೆ. ಸೊ ಆದ ಕಾರಣದಿಂದ ಈ ಒಂದು ಯಾವತ್ತೂ ಯುವಕರಾಗೇ ಇವರು ಇರ್ತಾರೆ ಅಂಬೋದಕ್ಕೇನು ಲಕ್ಷ್ಮೀ ನಾರಾಯಣ. ಆಮೇಲೆ ಇನ್ನೊಂದು ಮತ್ತು ಜಾಗೃತ ಅವಸ್ಥೆ, ಈ ತರ ಮೂರು ಅವಸ್ಥೆಗಳು ಇದಕ್ಕೆ ಒಡೆಯ ಅಂತ ತ್ರಿದಶ ಅಧ್ಯಕ್ಷ ಅಂಬೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇದಾದ ಮೇಲೆ ನೆಕ್ಸ್ಟ್ ಇದು ವಿಷ್ಣು ಸಹಸ್ರನಾಮದಲ್ಲಿ ಬಂದದ್ದು ತ್ರಿಸ್ತ. ತ್ರಿಸ್ತ ಅಂದ್ರೆ ಏನು, ತ್ರಿಸ್ತ ಅಂತ ಬಂದಾಗ ಇದು ತ್ರಿಸ್ತ ಅಂಬೋದನ್ನ ಹೀಗೆ ಬಿಡಿಸ್ತಾ, ತ್ರಿಸ್ತ್ರ ಇದು ಏನು, ಹೀಗೆ ಅವನಿಟ್ಟು ತ್ರಿಪದ ತ್ರಿದಶಾಧ್ಯಕ್ಷ ತ್ರಿಸ್ತ್ರ ಅಂತ ಬಂದಾಗ ಮೂರಲ್ಲಿ ಸ್ತ, ತ್ರೀ ಸ್ತ, ಮೂರಲ್ಲಿ ಸ್ಥಿತನಾಗಿ ಇರುವನು ಅಂದ್ರೆ ಏನಿಲ್ಲ ಅಂದ್ರೆ ಮೂರ್ ಸ್ಥಿತನಾಗಿರುವನು ಅಂದ್ರೆ ಪರ್ಮನೆಂಟ್ಲಿ ಎಷ್ಟ್ ಪರ್ಮನೆಂಟ್ ಸ್ತ ಅಂದ್ರೆ ಒಳಗಡೆ ಇರೋದಕ್ಕೆ ಸ್ತ ಅಂತ ಇರೋದು, ಹೃದಯ ಕಮದ ಇರೋದು. ಮೂರು ಏನು ಅಂದ್ರೆ ಮೂರು ವಿಧ ಜೀವಗಳು, ಮೂರು ಜೀವಗಳಲ್ಲಿ ಮೂರು ಟೈಪ್ ಆಫ್ ಜೀವಗಳಲ್ಲಿ ಇರುವಂತಹ ಭಗವಂತನ ಆ ಬಿಂಬರೂಪ, ಎಲ್ಲರಲ್ಲಿನೂ ಬಿಂಬರೂಪನಾಗಿದ್ದನು, ಮೂರು ಕ್ಯಾಟಗರಿ ಮಾಡಿಕೊಂಡು ಮೂರಲ್ಲಿ ಇರುವಂತದ್ದು ಇರುವವನು ತ್ರಿಸ್ತ ಅಂತ ತ್ರಿಸ್ತ ಅಂಬೋದಕ್ಕೆ ಹೇಳ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ಬಂದು ಅಲ್ಲಿ ತ್ರಿಸ್ತ, ಆಮೇಲೆ ತ್ರಿಸ್ತ, ಆಮೇಲೆ ತ್ರಿಪಥ ಕಾಮಿನಿ, ತ್ರಿಪಥ ಗಾಮಿನಿ ಅಂದ್ರೆ ಇದು ಪ್ರಸಿದ್ಧವಾಗಿ ನಮಗೆ ಗಂಗೆ ಅಂತ ಬರುತ್ತೆ. ಗಂಗೆ ತಾಮಿ ಮೂರು ಭೂಲೋಕ, ಆಮೇಲೆ ಭೂಲೋಕದಿಂದ ಆಮೇಲೆ ಭೂಲೋಕ ಆಕಾಶದಿಂದ ಬರ್ತಾಳ, ಅಂತರಿಕ್ಷಕ್ಕೆ ಬರ್ತಾರೆ, ಭೂಮಿಗೆ ಅವಳು ಬರ್ತಾರೆ. ಸೊ ಹೀಗೆ ಅವಳು ಮೂರು ಪಾದ ಮೂರು ಹೆಜ್ಜೆಯನ್ನ ಇವಳು ಇರ್ತಾಳೆ ಅಂತ. ತ್ರಿಪದ ಗಾಮಿನಿ ಅಂದ್ರೆ ಪಿತ, ಇದು ಒಂದೇ ಪದ, ತ್ರಿಪದ ಗಾಮಿನಿ ಪಿತ ಅವಳ ತಂದೆ ಅಂತ ಬಂದಿದೆ, ಅದು ಪ್ರಸಿದ್ಧವಾಗಿ ಎಲ್ಲ ಕಡೆ. ಇಲ್ಲಿ ತ್ರಿಸ್ತ ಬಂದಿದಲ್ಲ, ತ್ರಿಸ್ತಕ್ಕೆ ಕಂಟಿನ್ಯೂಯೇಷನ್, ಇದು ಹೇಗೆ ಇದಕ್ಕೆ ಅನ್ವಯ ಆಗತ್ತಂದ್ರೆ ನಮ್ಮ ದೇಹದಿಂದ ಆಗುವಂತ ಮೂರು ರೀತಿಯಾದ ಕೆಲಸ ತ್ರಿಸ್ತ. ನಮ್ಮ ದೇಹವೇ ತಗೊಳ್ಳಿ, ಇಷ್ಟು ತನಕ ಚತುರ್ಮುಖನಲ್ಲಿ ಇದ್ದು ಆ ಸೃಷ್ಟಿ ಮಾಡಿದ, ಇವಾಗ ಪಾಲನೆ ಮಾಡುವಂತ ಕ್ರಮ ಹೇಳ್ತಾ ಇದ್ದಾನೆ. ಈ ಪಾಲನೆ ಮಾಡುವಾಗ ನಾವು ಹಿಂದೆ ವ್ಯಾಪ್ತಿ ಸಂಧಿಯಲ್ಲಿ ಹೇಳಿದಂತೆ ನಮ್ಮಲ್ಲಿ ಇದ್ದು ಈ ದೈತ್ಯರು ಕೆಲಸಗಳು ಆಗ್ತಾನೆ ಇರುತ್ತಲ್ಲ. ಸೊ ಈ ದೈತ್ಯರ ಮೂಲಕವಾಗಿ ತ್ರಿಸ್ತ ಅವರಲ್ಲಿ ಅವರ ಬಿಂಬನಾಗಿರ್ಬೇಕಲ್ಲ, ಅವರ ಬಿಂಬ ಆರ್ ದೇವತೆಗಳು, ಈ ತರ ಮೂರು ಮೂರಲ್ಲಿ ಇದ್ದು ಮೂರು ತರದ ಈ ವ್ಯಾಪಾರ ನಮ್ಮಲ್ಲಿ ಮಾಡುವಂತ ವ್ಯಾಪಾರಗಳು ಆ ಒಂದು ಭಗವಂತ ಮಾಡಿಸ್ತಾ ಇದ್ದಾನೆ. ತ್ರಿಸ್ತಲ್ಲಿ ಯಾರ ಅದರಿಂದ ನಮ್ಗೆ ಏನಾಗ ತ್ರಿಪಥ ಗಾಮಿನಿ ಪಿತ, ತ್ರಿಪಥ ಗಾಮಿನಿದ ಮೂರು ರೀತಿಯಾದ ಕರ್ಮಗಳಾಗತ್ತ, ನಮ್ಗೆ ಮೂರು ರೀತಿಯಾದ ಕರ್ಮಗಳಾದ ಕಾರಣದಿಂದ ಇದಕ್ಕೆ ಗಂಗೆ ಅಂತ ಒಂದು ಮೀನಿಂಗ್ ಇದನ್ನು ಈ ಕಾಂಟೆಕ್ಚುವಲ್ ಆಗಿ ಬರೋವಾಗ ನಮ್ಗೆ ಈ ಮೂರು ತ್ರಿಸ್ತ ಅಂದ್ರೆ ಮೂರು ಜೀವರಲ್ಲಿ ಮೂರು ಬಣ್ಣದಿಂದ ತ್ರಿಸ್ತನಲ್ಲಿ ಅಂದ್ರೆ ಸಾತ್ವಿಕರಲ್ಲಿ ಬಿಳಿ ದೇವತೆಗಳಲ್ಲಿ, ಆಮೇಲೆ ಇದು ದೈತ್ಯರಲ್ಲಿ ಕಪ್ಪು ಮಿಶ್ರವಾಗಿ, ನಾವೇ ಎರಡು ಕೆಲಸ ಮಾಡೋರು ನಾವೇ ಇಲ್ಲಿ ಮಾಡೋರಲ್ಲಿ ಕೆಂಪು, ಈ ಕಲರ್ ಸತ್ವರಜತಮ ಗುಣಗಳ ಕಲರ್ಸ್ ಬೇಸಿಕ್ಲಿ ಆರ್ ನಾವು ಮಾಡುವಂತ ಈ ಮೂರು ಕ್ರಿಯೆಗಳಲ್ಲಿ ತ್ರಿಸ್ತ ತ್ರಿಪಥ ಗಾಮಿನಿ. ಸೊ ಅದಲ್ಲಿ ಗಾಮಿನಿ ತ್ರಿಪಥ ಗಾಮಿನಿ ಅಂತ ಬಂದಾಗ ಅದು ಪ್ರಕಾರ ನಡೆಸುವವನು ಅಂತ ಬರುತ್ತೆ. ಅದನ್ನ ಬಳಸಿ ನಡೆಯೋದು ನಾವು ಹೇಗೆ ನಮ್ಮ ವರ್ತನೆ ಹೇಗೆ ಅಂತ ಅದಕ್ಕೆ ಹೇಳ್ತಾರೆ. ಇದು ಎಲ್ಲದಕ್ಕೆ ತ್ರಿಪಥ ಗಾಮಿನಿ ಪಿತ, ಇದು ಮೂರು ಮಾಡಿಸ್ತಾರೆ ಲಕ್ಷ್ಮೀ ದೇವಿ ಈ ದೇವತೆಗಳು ಆ ದೇವತೆಗಳು ಆಮೇಲೆ ದೈತ್ಯರು ನಮ್ಮ ಮೂಲಕವಾಗಿ ಇದೆಲ್ಲವೂ ಮಾಡ್ತಾರೆ. ಮೂರು ಗುಣಗಳಿಂದ ಆಗುತ್ತೆ, ಮೂರು ಗುಣನ ಲಕ್ಷ್ಮಿ ಇಟ್ಟುಕೊಂಡಿದ್ದಾಳೆ ಇಲ್ಲಿ ಮೂರು ಬಣ್ಣದಿಂದಲೇ ಭಗವಂತನ. ಸೊ ಅವನೇನು ಪಿತ, ಇದು ಎಲ್ಲದಕ್ಕೇನು ಅವನೇ ತಂದೆ, ದೇವತೆಗಳಿಗೂ ಅವನೇ ತಂದೆ, ದೈತ್ಯರಿಗೂ ಅವನೇ ತಂದೆ, ಅವನೇ ಸೃಷ್ಟಿ ಮಾಡಿರ್ಬೇಕಲ್ಲ, ಮಾಡಿದ್ದಾನಲ್ಲ. ಸೊ ನಮ್ದು ನಮ್ಗೆ ತಾಯಿಂದ ತಾಯಿದ ನಮ್ಮನ್ನ ಸೃಷ್ಟಿ. ಸೊ ಹೀಗೆ ಸಪ್ಪಿತ ಅಂತ ಬಂದಿದೆ. ಆಮೇಲೆ ತ್ರಿವಿಕ್ರಮ ಅಂಬೋದನ್ನ ಕೊಟ್ಟಿದ್ದಾರೆ. ಸೊ ನೀವು ವಾಮನ ಅವತಾರ ಪ್ರಕಾರ ಇದು ತಗೊಂಡ್ರು ಇದನ್ನ ಕೂಡಿಸ್ಬೋದು. ಆ ತ್ರಿವಿಕ್ರಮ ಸರಿ, ಇಲ್ಲಿ ವಾಮನ ಅವತಾರ ಎಲ್ಲ ಈ ರೀತಿ ಈ ಚೈನ್ ಆಫ್ ಥಾಟ್ ನಾವು ಹೋಗ್ತಾ ಇದೆ. ಹಿಂದರ ಪದ್ಯದಿಂದ ಸೃಷ್ಟಿ ಮಾಡಿದ್ದಾನೆ, ಬ್ರಹ್ಮನಾಡಿ ಮೂಲಕವಾಗಿ ಇದು ಪಾಲನೆ ಆಗ್ತಾ ಇದೆ. ಇಲ್ಲಿ ಆಗುವಂತ ವ್ಯಾಪಾರಗಳು ತೃಪ್ತನಲ್ಲಿ ಇದ್ದು ತೃಪದ ಗಾಮಿನಿಯಾಗಿ ತೃಪದ ಗಾಮಿನಿ ಪಿತನಾಗಿದ್ದು ಮಾಡಿದಾನೆ. ಇಷ್ಟು ಬಂದ ಯಾವಾಗ ತ್ರಿವಿಕ್ರಮ ಎಲ್ಲಿ ಬಂತ ಸಡನ್ ಆಗಿ ಅಂದ್ರೆ ಇಡೀ ತ್ರಿವಿಕ್ರಮ ಅಂಬೋದಕ್ಕೇನು ವಿರಾಟ್ ರೂಪ ಅಂಬೋದು ಒಟ್ಟಿಗೆ ಇರುವಂತದ್ದು ಆ ಸಿಮಿಲರ್ ಅಂತ ನೋಡಿದೀವಿ. ಅದು ಮಾತ್ರ ಇಲ್ಲ, ಬಿಂಬರೂಪ ಇದು ದೇಹಾಂತರ್ಗತನಾಗಿರೋನೇ ದೇಹ ವ್ಯಾಪ್ತಿ. ದೇಹಾಂತರ್ಗತನಾಗ ನಮ್ಮ ಜೀವ ಏನು ಯಾವ ಪ್ರಾಣಿ ಯಾವ ಇದು ಇದೆಯೋ ಅದಿದೆ. ಬಟ್ ಹೊರಗಡೆ ಇರುವಂತ ಈ ಸ್ಥೂಲ ದೇಹ ಮನುಷ್ಯರು ದೇಹದಿಂದ ಮನುಷ್ಯ ದೇಹ ಆಕಾರವಾಗಿದೆ. ಸೊ ಇದು ಪೂರ್ತಿಯಾಗಿ ಅದು ತ್ರಿವಿಕ್ರಮ ಅಂತ ಪೂರ್ತಿ ಕಂಪ್ಲೀಟ್ ಆಗಿ ಇರುವಂತದ್ದು. ಸೊ ಈ ತ್ರಿವಿಕ್ರಮಕ್ಕೆ ತ್ರಿವಿಕ್ರಮ ಅಂತ ಹೇಳಿ ತ್ರಿವಿಕ್ರಮ ಯಾರು ಅಂದ್ರೆ ಕೃಪಣ ವತ್ಸಲ ಅಂತ. ನಾವು ಕೃಪಣ ಎಂಬ ಶಬ್ದಕ್ಕೆ ನೋಡಿದ್ವಿ ವೆರಿ ಪಿಟಿಯಬಲ್, ನಮ್ಮ ನಾವೇ ಕೃಪಣರು ಅಂತ. ಇನ್ನೊಂದು ಅರ್ಥ ನೋಡಿದ್ವಿ, ಯಾವ್ದು ಸುಖ ಅಲ್ಲವೋ ಅದನ್ನ ಸುಖ ಅಂತ ಭಾವನೆ ಮಾಡಿವು ಓಡೋರು. ಸೊ ನಾವು ಮೋಸ್ಟ್ ಪಿಟಿಯಬಲ್ ಅಂತ ಒಂದು ಅರ್ಥ ನೋಡಿದ್ವಿ. ಇಲ್ಲಿ ಇನ್ನೊಂದು ಅರ್ಥವೂ ತೋರಿಸ್ತಾರ. ಕೃಪಣ ಎಂಬುದಕ್ಕೆ ಕ್ಷಿಪುಣ ಎಂಬ ಅರ್ಥ ಬರ್ತಾರೆ. ಕೃಪಣ ಕಂಜೂಸ್ ಅಂತ ಹೇಳ್ತೀವಲ್ಲ, ಅವನಿಗೇನೋ ಕೃಪಣ ಎಂಬುದು ಲೋಭಿ ಅಂತ ಅರ್ಥ. ಬಟ್ ಇಲ್ಲಿ ಹ್ಯಾಕ್ ಕೊಡುತ್ತದೆ ಅವ್ರಿಗೆ ಲೋಭಿಗೆ ವತ್ಸಲ ಅಂದ್ರೆ ಯಾವ ಲೋಭಿಗಳಿಗೆ ಅಂದ್ರೆ ಇಲ್ಲಿ ಹೇಳ್ತಾರೆ ಈ ಲೋಭಿಗಳು ಎಂತದ್ದವ್ರು ಅಂದ್ರೆ ಭಾಗವತ 11th ಸ್ಕಂದದಲ್ಲಿ ಈ ಮೀನಿಂಗ್ ಕೊಟ್ಟಿದ್ದಾರಂತ. ಐ ತಿಂಕ್ ಇವರು ಏಕಾದಶ ಸ್ಕಂದದಲ್ಲಿ ಭಾಗವತ ಏಕಾದಶ ಸ್ಕಂದದಲ್ಲಿ ಈ ಬರತ್ನ ಕೃಪಣಯೋ ಜಿತೇಂದ್ರಿಯ ಅಂತ. ಜಿತೇಂದ್ರಿಯಗಳು ಯಾರು ಈ ಇದು ಜಸ್ಟ್ ಆಪೋಸಿಟ್ ಮೀನಿಂಗ್, ಯಾರು ಈ ಸಂಸಾರ ಅಂಬೋದು ಆ ಸಂಸಾರದ ಸುಖ ಇಟ್ ಈಸ್ ಟೆಂಪ್ರರಿ ಬಂದು ಹೋಗೋದು ಅಂತ ತಿಳಿದು ತಮ್ಮ ಇಂದ್ರಿಯಗಳನ್ನ ಭಗವಂತನಲ್ಲಿ ಸಮರ್ಪಣೆ ಮಾಡಿದ್ದವರು ಅಂದ್ರೆ ಕೃಪಣ ಅಂದ್ರೆ ಲೋಭಿ ಅಂತ ಅರ್ಥ ಇದೆ ಅಂತ. ಹೌದು, ಇವರು ಲೋಭಿಗಳೇ. ವಾದಿರಾಜ ಹೇಳ್ತಾನ ನನ್ನ ನಮ್ಗೆ ಲೋಭವನ್ನ ಕೊಡು ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದೊಂದಿಲೇನೋ ಸಾತ್ವಿಕ ರಾಜಸ ತಾಮಸ ಇರುತ್ತೆ. ಸಾತ್ವಿಕ ಲೋಭ ಏನು ಅಂದ್ರೆ ದೇವರಲ್ಲಿ ಇವ್ರುಗಳು ಏನ್ ಮಾಡ್ತಾರಂದ್ರ ಪುಣ್ಯ ಗಳಿಸಿದ್ದೀವೆಲ್ಲ ನಾವು ಪುಣ್ಯ ದ್ರವ್ಯ ನಮ್ಮ ಪುಣ್ಯವನ್ನ ನಾವು ಇನ್ನೂ ಬೇಕು ಪುಣ್ಯ ಸಂಪಾದನೆ ಮಾಡಿದ್ರೆ ಏ ಸಾಕಾಗಲ್ಲ ಇನ್ನೂ ಬೇಕು ಅಂತ ಬಯಸ್ತೀವಿ. ಲೋಭ ಅದು ಒಂದು ಸಾತ್ವಿಕ ಲೋಭ. ಇನ್ನೂ ಬೇಕು ನಮ್ಗೆ ಪುಣ್ಯ, ಇದು ಮಾಡ್ತೀವ ಇದು ಬೇಕು ಪುಣ್ಯ ಬೇಕು. ದೇವರ ಪುಣ್ಯ ಅಂದ್ರೆ ಏನು? ದೇವರ ಪ್ರೀತಿಯಾಗಿ ಆ ಸತ್ ಪುಣ್ಯ ಅದನ್ನ ಹೇಳೋದು. ಇನ್ನೊಂದು ಇವ್ರು ಹೇಳ್ತೀವಿ ನಾವು ರಾಮಾಯಣ ಮುಂತಾದ ಕಥೆಗಳಲ್ಲಿ ನೋಡೋವಾಗ ವಸಿಷ್ಠರು ಬರ್ತಾರೆ ರಾಮಚಂದ್ರನ ಕರ್ಕೊಂಡು ಹೋದ್ರೆ ತುಂಬಾ ಆ ಒಂದು ಅಸುರರ ಕಾಟ ತುಂಬಾ ಇದಪ್ಪ ನಾವು ಯಾಗ ಮಾಡಬೇಕು ನೀನು ಬಂದು ರಕ್ಷಣೆ ಮಾಡು ಅಂತ ಹೇಳ್ತಾರೆ. ಯಾಕೆ ಅಂತ ಬಂದಾಗ ಅಲ್ಲಿ ಹೇಳ್ತಾರೆ ಯಾಕೆ ವಿಶ್ವಾಮಿತ್ರರಿಗೆ ಮುಂತಾದ ಋಷಿಗಳಿಗೆ ದೈತ್ಯರನ್ನ ಕೊಲ್ಲುವ ಸಾಮರ್ಥ್ಯ ಇಲ್ಲವ ತಪಶಕ್ತಿ ಅವರಲ್ಲಿ ಇಲ್ಲವ ತಪಶಕ್ತಿ ಇದೆಲ್ಲ ಅವರಿಗೆ ತಪಶಕ್ತಿ ನೀನು ನಾಶ ನೀನು ಹಾಳಾಗು ನೀನು ಸಾಯಿ ಇದು ನಾವು ನೋಡ್ತೀವಿಲ್ಲ ವಿಶ್ವಾಮಿತ್ರ ಇನಿಷಿಯಲ್ ಸ್ಟೇಜಸ್ಲಿ ಒಂದೊಂದು ಅಪ್ಸರ ಸ್ತ್ರೀಗೆ ಬಂದು ಅವ್ರಿಗೆಲ್ಲ ಶಾಪ ಕೊಡ್ತಾರಲ್ಲ ಆಮೇಲೆ ಕೊನೆಯಲ್ಲಿ ಕಟ್ತಾರೆ ಅಯ್ಯೋ ಶಾಪ ಈ ನನ್ನ ತಪಶಕ್ತಿಯನ್ನ ನಾನು ವೆಚ್ಚ ಮಾಡಿಬಿಟ್ಟೆ ಅಲ್ಲ ತಪಶಕ್ತಿ ದೇವರನ್ನ ತಿಳ್ಕೊಳ್ಳಕ್ಕೆ ಬೇಕು ಈ ಒಂದು ಕೆಲಸಗಳಿಗೆಲ್ಲ ಉಪಯೋಗ ಮಾಡಬಾರದು ಕಾಮಕ್ರೋಧ ಇದೆಲ್ಲ ಇದು ಮಾಡಿ ದೇವರು ಮಾಡ್ತಾ ಅನ್ಕೋಬೇಕು ಅಂತ. ಸೊ ಏನವರು ಅವರ ತಪಸ್ಸನ್ನ ಖರ್ಚು ಮಾಡೋದಿಲ್ಲ ಅವರು ಲೋಭಿಗಳು ಅಂತ. ಸೊ ಅಲ್ಲಿ ಲೋಭವನ್ನ ಬೇಕು. ಸೊ ಅವರೇ ಕೃಪಣರು. ಲೋಭಿಗಳು ಅಂದ್ರೆ ಪುಣ್ಯ ದ್ರವ್ಯವನ್ನ ಪುಣ್ಯ ದ್ರವ್ಯ ಅಂದ್ರೆ ಪುಣ್ಯ ಅಂಬೋ ದ್ರವ್ಯವನ್ನ ವೆಚ್ಚ ಮಾಡೋದಿಲ್ಲ ಅವರು ಅದಿಲ್ಲಿ ಲೋಭತನ. ತಪಶಕ್ತಿ ಅವರು ತಪ ಆಲೋಚನೆ ಅದೆಲ್ಲ ದೇವರು. ಅಲ್ಲಿ ಬರುವಂತ ಶಕ್ತಿಯನ್ನ ದುರುಪಯೋಗ ಮಾಡೋದಿಲ್ಲ. ಒಳ್ಳೇದಕ್ಕೆ ಬಳಸಿದ ಎಲ್ಲಿ ಬಳಸಬೇಕೋ ಅಲ್ಲಿ ಬಳಸ್ತಾರ ಅವರು. ಸೊ ಹೀಗೆ ಆ ತಪಸ್ ಎಲ್ಲಿ ಮಾಡಿದ್ರು, ತಪಸ್ಸು ಮಾಡೋವಾಗ ಇನ್ನೂ ಮಾಡಬೇಕು. ತಪಸ್ಸಂದ್ರೆ ಅನೇಕ ಅರ್ಥ ಬಂತು. ತಪಸ್ಸಂದ್ರೆ ಅವರು ಮಾಡುವಂತ ಇಂದ್ರಿಯ ನಿಗ್ರಹ ಮುಂತಾದ್ದು ಮತ್ತು ದೇವರ ಚಿಂತನೆ ಹೀಗೆಲ್ಲ ಮಾಡೋದು. ಸೊ ಇದಲ್ಲಿ ಇಲ್ಲ. ಸೊ ಅವರನ್ನ ಕೃಪಣರು ಅಂತ ಇಲ್ಲಿ ಕರೆದಿದ್ದಾರೆ. ಸೊ ಅದಕ್ಕೆ ಕೃಪಣ, ಅವರಿಗೆ ಅವನು ವತ್ಸಲ, ಕೃಪಣ ವತ್ಸಲ, ಅವರಿಗೆ ವತ್ಸಾಂ ಲಾತಿ. ಆ ಮಕ್ಕಳು ಆಕಳು ಹೇಗೆ ತಮ್ಮ ಇದು ಹೋಗುತ್ತೋ ಹಾಗೆ ಅವರು ಉಷತೀರಿವ ಮಾತರಂ ಅಂತ ಅಂತ ಹೇಳ್ತಾರೆ. ಅದು ತಾಯಿ ಹಸು ಮಕ್ಕಳು ಅಲ್ಲಿ ಅಮ್ಮ ಅಂತ ಕರೆದಾಗ ಓಡಿ ಹೋಗುತ್ತಂತೆ. ಹಾಗೆ ಓಡ್ದಾನಂತ ದೇವರಿಗೆ, ಇವರು ಕೃಪಣರು ಅಂದ್ರೆ ಅಷ್ಟು ಅವರು ಅವ್ರಿಗೆ ತುಂಬಾ ಪ್ರಿಯನಾಗ್ತಾನೆ. ಸೊ ಜಿತೇಂದ್ರಿಯರಾದವರಿಗೆ ತುಂಬಾ ಪ್ರಿಯ ಅಂದ್ರೆ ನಾವು ಆದಷ್ಟು ಅದಕ್ಕೆ ಏಕಾದಶಿ ಅಂತ ಅದೆಲ್ಲ ಮಾಡ್ತೀವಿ. ನಮ್ಮ ಇಂದ್ರಿಯಗಳನ್ನ ಸ್ವಲ್ಪ ಸ್ವಲ್ಪ ಸ್ವಲ್ಪ, ನಮ್ಮ ಮಾತುಗಳನ್ನು, ನಮ್ಮ ಕಿವಿ ಎಲ್ಲ ಸ್ವಲ್ಪ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಅಷ್ಟೇ ಕಾಲಕ್ಕೆ ತಕ್ಕಂತೆ ನೋಡಿ. ಸೊ ನಮ್ಗೇನೋ ಆ ಫಲ ದೇವರು ನಮ್ಗೇನೋ ಅವನು ಕೃಪಣ ವತ್ಸಲನಾಗೆ ಇರ್ತಾನೆ. ಸೊ ಅದು ಇಲ್ಲೆಂದೇ ಬರಬೇಕು ನಮ್ಗೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಹೀಗೆ ಕೃಪಣ ವತ್ಸಲ ಅಂತ ಹೇಳ್ತಾರೆ. ಇದು ನಾವು ಕಂಟಿನ್ಯೂ ಮಾಡುವ ನಮ್ಮ ಬಗ್ಗೆ ಕೃಷ್ಣ ಅರ್ಪಣ ಮಾಡ್ತಾರೆ.
ಶ್ರೀನಿವಾಸರಿ ನಮಸ್ಕಾರ.